ಅಮಾವಾಸ್ಯ ಮಧ್ಯರಾತ್ರಿ ಎಷ್ಟು ಕತ್ತಲಾದ್ರೂ ಕೂಡ ನಕ್ಷತ್ರ ಆದ್ರೂ ಕಾಣ್ತಾ ಇರುತ್ತೆ ಚಂದ್ರ ಇಲ್ಲದೆ ಹೋದ್ರೆ. ಆದ್ರೆ ಅಂಧಂತಮಸ್ಥರಲ್ಲಿ ಮಾತ್ರ ಬೆಳಕಿನ ಹೆಸರೇ ಇಲ್ಲ ಅಂತ ಹೇಳಿದ್ದಾರೆ. ಒಂದ್ ದಿವಸ ಎರಡು ದಿವಸ ಅಲ್ಲ, ಒಂದೆರಡು ಕ್ಷಣ ಅಲ್ಲ, ಸ್ವಲ್ಪ ಇದ್ದಕ್ಕಿದ್ದ ಕರೆಂಟ್ ಹೋಗ್ಬಿಟ್ರೇ ಓ ಅಂತ ಕೂಗ್ತಿರ್ತಾನೆ ಪಾಪ. ಅಂತ ಹೊತ್ತಿನೊಳಗೆ ಪರ್ಮನೆಂಟ್ ಆಗಿ ಫಾರ್ ಎವರ್ ಅವನು ಎಂದೆಂದೂ ಬೆಳಕು ನೋಡಲಾರ ಅಂತ ಲೋಕಕ್ಕೆ ಹೋಗ್ಬಿಡ್ತಾನೆ. ಇದು ನಮ್ಗೆ ಅರ್ಥವಾದರೆ ದೇವರ ದ್ವೇಷದ ಭಯ ಎಷ್ಟು ಭಯಾನಕವಾದದ್ದು. ದೇವರ ದ್ವೇಷದ ದುಷ್ಫಲ ತೀರ ಭಯಾನಕ. ದೇವರ ಅನುಗ್ರಹ ಮಾಡಿಬಿಟ್ರೆ ಆ ಲೋಕಕ್ಕೆ ಹೋಗ್ತಾನೆ. ಎಂಥದ್ದು ಸೂರ್ಯನ ಬೆಳಕಿಗಿಂತ ಜಾಸ್ತಿ ಬೆಳಕಿದೆ ಅಂತ ಲೋಕಕ್ಕೆ ಹೋಗ್ತಾನೆ. ಕಾಂಟ್ರಾಸ್ಟ್ ನೋಡ್ಬೇಕು ಎರಡಕ್ಕೂ ಕೂಡ. ಇವನು ಗಾಢಾಂಧಕಾರದ ಲೋಕಕ್ಕೆ ಇವನು ಹೋದರೆ ಅವನು ಹೋಗೋದು ರತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ. ಇದು ಭಗವಂತ ತಾನೇ 15ನೇ ಅಧ್ಯಾಯದ ವರ್ಣನೆ ಮಾಡಿದ ರೀತಿ. ಸೂರ್ಯನ ಬೆಳಕಿಗಿಂತ ದೊಡ್ಡ ಬೆಳಕು. ಬರೀ ಸೂರ್ಯನ ಬೆಳಕಲ್ಲ, ಅರ್ಜುನ ನೋಡಿದನಲ್ಲ, ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಬದುತ್ಥಿತ ಯದಿಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರು ಒಟ್ಟೆ ಮುಟ್ಟಿಬಿಟ್ರೆ ಎಷ್ಟೋ ಅಷ್ಟು ಬೆಳಕಿನ ಲೋಕವನ್ನ ಇವನು ಸೇರುತ್ತಾನೆ. ಈ ಯೋಚನೆ ಮಾಡಬೇಕು ನಾವು. ಅಂತ ಬೆಳಕಿನ ಲೋಕಕ್ಕೆ ಹೋಗಬೇಕು ಯೋಚನೆ ಮಾಡಬೇಕು, ಇಂಥ ಅಂಧಂತಮಸ್ಸುಗಳಿಗೆ ಯೋಚನೆ ಮಾಡಬೇಕು. ಆದ್ದರಿಂದ ಭಗವಂತ ಸ್ಪಷ್ಟ ತಿಳಿಸಿದ, ಅಸುರನನ್ನ ನಾನು ಎಂದು ಉದ್ಧಾರ ಮಾಡೋದೇ ಇಲ್ಲ ಅಂತ ಪರಮಾತ್ಮ ಹೇಳಿಬಿಟ್ಟಿದ್ದಾರೆ. ಇದು ಮೂಲಭೂತವಾದಂಥ ಉತ್ತರವಾದ್ದರಿಂದ ನಾವೆಂದೂ ಕೂಡ ಆಸುರಿ ಸಂಪತ್ತನ್ನು ಎಲ್ಲ ರೀತಿಯಲ್ಲೂ ಓಡಿಸ್ತಾ ಇರಬೇಕು. ಹತ್ರ ಬಲಕ್ಕೆ ಅವಕಾಶ ಕೊಡಬಾರದು. ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಒಂದು ಬಂದರೂ ಸಾಕು, ನಮ್ಮ ಅಧಃಪತನದ ಹಾದಿ ನಿಶ್ಚಿತ ಅಂತಲೇ ಅರ್ಥ. ಅದಕ್ಕೆ ಮಕ್ಕಳು ದಡ್ರಾದ್ರೆ ಯೋಚನೆ ಮಾಡಬೇಕಾಗಿಲ್ಲ. ಅಕಸ್ಮಾತ್ ದೇವರ ಉಪಯೋಗ ಕೂಡ ಬೆಳೆಸ್ಕೊಂಡ ಅಂತ ಕೇಳಿದರೆ ಅಯ್ಯೋ ಇವನ ಗತಿ ಏನು ಅಂತ ಯೋಚನೆ ಮಾಡಬೇಕಾಗಿ. ಇಲ್ಲಿ ಸ್ಕೂಲಲ್ಲಿ ಫೇಲ್ ಆಗ್ತಾನೋ ಬಿಡ್ತಾನೋ, ಕಾಲೇಜಲ್ಲಿ ಫೇಲ್ ಆಗ್ತಾನೋ ಬಿಡ್ತಾನೋ, ಕೆಲಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಂಧಂತಮಸ್ಸು ಹೋಗೋದು ಮಾತ್ರ ಗ್ಯಾರಂಟಿ. ಆದ್ದರಿಂದ ಅವನು ಅಲ್ಲಿ ಇಮ್ಮಿಡಿಯೇಟ್ ರಿಪೇರಿ ಮಾಡಬೇಕು ಅದನ್ನು. ಆದರೆ ಇವತ್ತು ಬೆಳೀತಿರೋದೇನು ಸಮಾಜ, ಎಲ್ಲ ದೇವರ ಮೇಲೆ ಹಾಕ್ತಕ್ಕಂಥದ್ದು. ದೇವರ ಮೇಲೆ ಎಲ್ಲ ರೀತಿಯಲ್ಲೂ ದೋಷವನ್ನು ಆರೋಪಣೆ ಮಾಡ್ತಾರಲ್ಲ ಜನ, ಅದಕ್ಕಿಂತ ದೊಡ್ಡ ದ್ವೇಷ ಇಲ್ಲ ಎಂದು ಹಾಗೆ ಮಾಡಿಕೊಡು. ನಿನ್ನೆ ಹೇಳಿದ್ನಲ್ಲ, ದುರ್ಯೋಧನ ಎಂಥ ದ್ವೇಷ ಆರೋಪಣೆ ಮಾಡ್ತಾನೆ ಕೃಷ್ಣನ ಮೇಲೆ. ಸಾಯ್ತ ಬಿದ್ದ ಕಾಲಕ್ಕೆ ಕೂಡ ಕೃಷ್ಣ ಪಾಂಡವರು ಭಾರಿ ಒಳ್ಳೆಯವರು, ನಿನ್ನ ನಂಬಿ ಹಾಳಾಗಿ ಹೋಗಿಬಿಟ್ರು ಅಂತ ಹೇಳ್ತಾನಲ್ಲ, ಎಷ್ಟು ಪಾಪಿ ಇರಬೇಕು. ದ್ವೇಷದ ಪರಾಕಾಷ್ಠೆ ಇದು. ಇಂಥ ದ್ವೇಷಗಳಿದ್ದು ನೋಡಿ, ಇದೇ ಭಾಗವತ ಏನಂತ ಹೇಳಿತ್ತು, ದ್ವೇಷ ಮಾಡಿದ ಶಿಶುಪಾಲ ಸದ್ಗತಿ ಹೋದ ಅಂತ ಹೇಳುತ್ತೆ ಹೊರತು ದುರ್ಯೋಧನ ಸದ್ಗತಿ ಹೋದ ಅಂತ ಹೇಳಲಿಲ್ಲ. ಏಕೆ? ಅವನು ಜಯನಾಮಕ ದ್ವಾರಪಾಲಕ ಹುಟ್ಟಿ ಬಂದಿದ್ದ, ಅವನು ಬೇಸಿಕಲಿ ಭಕ್ತ, ತಪ್ಪನ್ನು ತಿದ್ದುಕೊಂಡ ಮೋಕ್ಷ ಕೊಟ್ಟು ಬಿಟ್ಟ. ಆದ್ರೆ ದುರ್ಯೋಧನ ಮೂಲತಃ ದುಷ್ಟನಾದ್ದರಿಂದ ಅವನೆಂದೂ ಸದ್ಗತಿ ಹೋಗಲೇ ಇಲ್ಲ. ಕೃಷ್ಣ ಮಾತನ್ನು ಹೇಳ್ತಾನೆ, ದುರ್ಯೋಧನ ನೀನು ಸುಖವಾಗಿ ಸಾಯ್ತಾ ಇದ್ದೇನೆ ಅಂತ ಹೇಳ್ತೀಯಲ್ಲ, ನೀನೇನಾಗತ್ತೆ ಗೊತ್ತಾ ಅಂದ್ರೆ, ಓ ಕೃಷ್ಣ ನನಗೆ ಎಂಥ ಒಳ್ಳೆ ಲೋಕ ಸಿಗುತ್ತೆ ಗೊತ್ತಾ ಅಂತ ಹೇಳ್ತಾನೆ. ದುರ್ಯೋಧನ ಕ್ಲೇಮ್ ಮಾಡ್ತಾನೆ, ಎಂಥ ಒಳ್ಳೆ ಲೋಕ ಸಿಗುತ್ತೆ ನನಗೆ ಗೊತ್ತಾ. ಆಗ ಕೃಷ್ಣ ಒಂದು ಮಾತಾಡ್ತಾನೆ ಮಹಾಭಾರತದಲ್ಲಿ, ದುರ್ಯೋಧನ ನಿನಗೇನಾದರೂ ಕೂಡ ಒಳ್ಳೆ ಗತಿ ಆಗುತ್ತೆ ಅಂತ ಹೇಳೋದಾದರೆ ಕತ್ತಲೆಗೆ ಒಳ್ಳೆ ಹೊಳಪಿದೆ ಅಂತ ಒಪ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಧ್ವಾಂತಂ ಸೂರ್ಯವತ್ಸಾತ್ ಪ್ರಕಾಶಕಂ, ಕತ್ತಲೆ ಹೊಳಿತಾ ಇರುತ್ತೆ ಅಂತ ಒಪ್ಕೋಬೇಕಾಗುತ್ತೆ ಅಷ್ಟೇ. ಈ ಮಾತು ಏನು ಹೇಳ್ತಾ ಇದೆ, ದುರ್ಯೋಧನೆಗೆ ಎಂದೂ ಸದ್ಗತಿ ಇಲ್ಲ ಅನ್ನೋದನ್ನು ಸ್ಪಷ್ಟ ಭಗವಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಶುಪಾಲನ ಕೇಸನ್ನು ದುರ್ಯೋಧನ ಕೇಸಿಗೆ ಹೋಲಿಸಬಾರದು. ಶಿಶುಪಾಲ ಕಾರಣಾಂತರದಿಂದ ದ್ವೇಷಿಯಾಗಿದ್ದ, ಪಶ್ಚಾತ್ತಾಪ ಪಟ್ಟ ಸದ್ಗತಿ ಹೊರಟೋಗಿಬಿಟ್ಟ. ಆದರೆ ದುರ್ಯೋಧನ ಬೇಸಿಕಲಿ ದುಷ್ಟನಾದ್ದರಿಂದ ಅವನೆಂದೂ ಸದ್ಗತಿ ಹೋಗೋ ಸಂಭವ ಇಲ್ಲವೇ ಇಲ್ಲ. ಮಾವಿನ ಹಣ್ಣು ಮಾವಿನಕಾಯಿ ಇರುತ್ತೆ, ಹುಳಿ ಇರುತ್ತೆ, ಸ್ವಲ್ಪ ದಿವಸ ಕಾಯ್ತಾರೆ, ಹಣ್ಣಾಗಲಿಕ್ಕೆ ಬಿಟ್ಟುಬಿಡ್ತಾರೆ, ಸಿಹಿ ಆಗಿಬಿಡುತ್ತೆ. ಅದಕ್ಕೆ ಅದು ಮೊದಲು ಹುಳಿಯಾಗಿದ್ದಿದ್ದು ಆಕಸ್ಮಿಕ, ಕೊನೆಗೆ ಅದು ಸಿಹಿ ಆಗಿಬಿಡುತ್ತೆ. ಆ ರೀತಿ ಬೇವಿನ ಹಾಗೆ ಕಾಯ್ದು ಕೂತ್ಕೊಂಡ್ರೆ ಇನ್ನೂ ಕೈ ಆಗುತ್ತೆ ಹೊರತು ಏನು ಉಪಯೋಗಕ್ಕೆ ಬರೋದಿಲ್ಲ. ನಾವು ಶಿಶುಪಾಲನ ಕೇಸು ಮಾವಿನಕಾಯಿ ಕೇಸು, ದುರ್ಯೋಧನ ಕೇಸು ಬೇವಿನಕಾಯಿ ಕೇಸು, ಪುಣ್ಯ ಯಾವುದೋ ಪಾರಡಾಲ್ ಜಾತಿಯ ಬರ ಇದ್ದಾಗ ಲೆಕ್ಕ. ಅವನು ಎಂದೆಂದೂ ಚೇಂಜ್ ಆಗೋದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಜನ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಮಧ್ವಾಚಾರ್ಯರ ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ 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 ನಾವು ಸರಿಯಾದ ಅರ್ಥವನ್ನೇ ತಿಳ್ಕೋಬೇಕು, ಕೆಟ್ಟ ಅರ್ಥ ತಿಳ್ಕೊಳ್ಳೋಕೆ ಹೋಗಬಾರದು. ದ್ವೇಷದಿಂದ ಮುಕ್ತಿ ಅಂತ ಅಷ್ಟೇ ತಲೆ ಕುತ್ಕೊಂಡು ಬಿಟ್ರೆ ಎಲ್ಲ ಮನುಷ್ಯರು ಕೂಡ ಏನ್ ಮಾಡ್ತಾರಾಗ, ದ್ವೇಷಗಳಾಗೋದು ಸುಲಭ ಈ ಮಧ್ಯೆ, ಭಕ್ತನಾಗೋದು ಕಷ್ಟ, ದ್ವೇಷ ಆಗೋದು ಭಾರಿ ಸಿಂಪಲ್. ಬೈಕೊತ ಕೂತ್ರ ಆಯ್ತಲ್ಲ, ಏನು ಯೋಚನೆ ಮಾಡಬೇಕಾಗಿಲ್ಲ. ಲೋಕ ಏನಾಗುತ್ತೆ ಯೋಚನೆ ಮಾಡಿ. ಅದಕ್ಕೆ ಕ್ರೂರ ಅನ್ನಂತ ಭಗವಂತ ಹೇಳಿದ, ಮೊದಲು ಕ್ರೂರಿಗಳಾಗ್ತಾರೆ, ಕೆಟ್ಟ ಕೆಟ್ಟ ಯೋನಿಗಳಲ್ಲಿ ಹುಡ್ತಾರೆ. ಆ ರೀತಿ ನಾನು ಹುಟ್ಟಿಸ್ತೇನೆ ಅಂತ ಹೇಳ್ತಾನೆ. ಇದು ನೋಡಿ, ದೇವರಿಗೂ ಉಳಿದವರಿಗೆ ವ್ಯತ್ಯಾಸ. ಯಾರು ಅವನು ಬೇದ್ರೆ ಏನು ಮಾಡಿಬಿಡ್ತೇವೆ, ಹಾಳಾಗೋವು ಅಂತ ಹೇಳ್ತೇವೆ. ನೀನು ಕೈ ಕಾಲು ಮುರಿಯಲ್ಲ, ಮುರಿಲಿ ಯಾರು ಮುರಿಲಿ, ನಾವು ಮುರಿಲಿಕ್ಕಾಗೋ ಯಾರು ಮುರಿಲಿ ಅಂತ ಹೇಳ್ತಾನೆ. ಏನೋ ಹೇಳ್ತಾನೆ ದೇವರು, ಹಾಗೆ ನಾನು ಹಾಗೆ ಮಾಡ್ತೇನೆ ಆಯ್ತೋ ಇಲ್ಲೋ. ದೇವರ ಆಲ್ ಮೈಟಿ ನೇಚರ್ ಇದು. ಒಂದು ದೇವರು ಸರ್ವತಂತ್ರ ಸ್ವತಂತ್ರ, ಏನು ಬೇಕಾದ್ರೂ ಮಾಡಬಲ್ಲ. ನಾನು ಅವ್ರಿಗೆ ಹೇಳ್ತೇನೆ, ಇವ್ರಿಗೆ ಹೇಳ್ತೇನೆ, ಏನೂ ಇಲ್ಲ, ನಾನೇ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅಹಂ ಸರ್ವಸ್ಯ ಪ್ರಭವ ಮತ್ತಸ್ತರ್ವಂ ಪ್ರವರ್ತತೆ. ಇದು ಭಗವಂತ ಹಿಂದೆ ಹೇಳಿದ್ದಾನೆ ಈಗಾಗಲೇ, ಎಲ್ಲದನ್ನು ನಾನು ಮಾಡಬಲ್ಲೆ, ಎಲ್ಲದನ್ನು ಉಳಿಸಬಲ್ಲೆ, ಯಾವುದನ್ನು ಬೇಕಾದ್ರೂ ಅಳಿಸಬಲ್ಲೆ ಅಂತ ಹೇಳಿದ್ದಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಂದೂ ಕೂಡ ಭಗವಂತನಿಗೆ ದುಷ್ಟರ ನಿಯಂತ್ರಣ ಸಮಸ್ಯೆಯೇ ಅಲ್ಲ, ಎಂದೂ ಸಮಸ್ಯೆಯಲ್ಲ. ಅದನ್ನು ಯೋಚನೆ ಮಾಡ್ತಾ ಇರಬೇಕು ನಾವು. ರಾಮನಿಗೆ ಎಂದೂ ರಾವಣ ಸಮಸ್ಯೆ ಆಗಲಿಲ್ಲ. ಅವನು ಕೊಲ್ಲೋದಕ್ಕೆ ಪರಮಾತ್ಮ ಲೋಕದೃಷ್ಟಿಯಲ್ಲಿ ನ್ಯಾಯಕ್ಕೋಸ್ಕರ ಕೆಲವು ಕಾಲವನ್ನು ವಿಳಂಬ ಮಾಡಿದನೆ ಹೊರತು ಕೈಲಾಗಲಿಲ್ಲ ಅಂತೆಂದೂ ರಾಮದೇವರು ತಿಳೋದಿಲ್ಲ. ಕೃಷ್ಣನಿಗೆ ಕಂಸಾದಿಗಳು ಯಾರು ಪ್ರಾಬ್ಲಮ್ಮೇ ಅಲ್ಲ, ಆದರೆ ಲೋಕದ ಜನ ಅವರು ತಪ್ಪಿತಸ್ಥರು ಅಂತ ಅರ್ಥ ಮಾಡಿಕೊಂಡ್ಮೇಲೆ ಕೊಲ್ಲಬೇಕು ಅಂತ ಕಾದನೇ ಹೊರತು ಕೃಷ್ಣನಿಗೆ ಇವರೆಲ್ಲ ಯಾವ ಮೂಲೆಯ ಲೆಕ್ಕನೂ ಅಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ಎರಡು ಮುಖ ಕಾಣುತ್ತೆ. ಒಳ್ಳೆಯವರು ಉದ್ಧಾರ ಮಾಡಲಿಕ್ಕೂ ಸರ್ವ ಸಮರ್ಥ, ಕೆಟ್ಟವರು ನಾಶ ಮಾಡಲಿಕ್ಕೂ ಸರ್ವ ಸಮರ್ಥ, ಇಂಥನ್ನೇ ಭಗವಂತ ಅಂತ ಕರೆಯೋದು. ಇವತ್ತು ನಮಗೆ ಎರಡೂ ಸಾಮರ್ಥ್ಯನೂ ಇಲ್ಲ, ಬೇಕಾದರೂ ಉದ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಬೇರೆಯವರ ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಶಾಪ ಕೊಟ್ಟರೆ ಇರೋ ಪುಣ್ಯನೂ ಕಳ್ಕೊತಾನೆ, ಅದು ಉಪಯೋಗ ಇಲ್ಲ. ದೇವರು ನೇರವಾಗಿ ಹೇಳ್ತಾನೆ, ನಾನು ಅವ್ರ ನಾಶ ಮಾಡಿಬಿಡ್ತೇನೆ. ಇಷ್ಟು ಹೇಳಿ ನಮಗೆಲ್ಲ ಇನ್ನು ಯೋಗ್ಯರಿರ್ತಾರೆ, ಅವ್ರು ಯಾವುದೋ ಕಾರಣಕ್ಕೆ ಕೆಟ್ಟದಾಗ ಹುಟ್ಟಿರೋ ತಪ್ಪಲ್ಲ. ಶಬರಿ ಇದ್ದಾಳೆ ಪಾಪ, ದೊಡ್ಡ ಅಪ್ಸರೇ ಸ್ತ್ರೀ ಅವಳು, ಸಾಮಾನ್ಯಲ್ಲ ಶಬರಿ. ಯಾರೋ ಶಾಪದಿಂದ ಭೂಲೋಕದಲ್ಲಿ ಹುಟ್ಟಿದ್ಲು, ಪಾಪ ಬೇಡತಿಯಾಗಿ ಹುಟ್ಟಿದ್ಲು, ರಾಮನ ಸೇವೆ ಮಾಡಿದ್ಲು, ರಾಮ ವೈಕುಂಠ ಕಳಿಸೇ ಬಿಟ್ಟ ಅವಳು. ನೋಡಿದ್ರೆ ಆಕಸ್ಮಿಕ ತಪ್ಪು ಮಾಡಿದವರು ಹೀನಯೋನಿಯಲ್ಲಿ ಹುಟ್ಟಿದ್ರೆ ಪರಮಾತ್ಮ ಉದ್ಧಾರ ಮಾಡಿಬಿಡ್ತಾನೆ. ಆದರೆ ನಿಜವಾಗಲೂ ತಪ್ಪು ಮಾಡಿದವರು ಏನಾದರೂ ಹುಟ್ಟಿದ್ರೆ ಅವ್ರು ಇನ್ನೂ ಹಾಳಾಗ್ತಾರೆ, ಹೊತ್ತು ಮೇಲಕ್ಕೆ ಬರೋದಿಲ್ಲ. ಇದು ಶಬರಿಯ ಕಥೆ. ಮತ್ತೊಂದು ಒಳ್ಳೆಯ ವ್ಯಕ್ತಿ ಕೆಟ್ಟ ಯೋನಿಯಲ್ಲಿ ಹುಟ್ಟಿ ಮತ್ತೆ ಒಳ್ಳೆಯವಳಾದ ಕಥೆ. ಆದರೆ ಎಲ್ಲರೂ ಹಾಗಾಗೋದಿಲ್ಲ, ಅದು ಕೇವಲ ಭಕ್ತರಿಗೆ ಮಾತ್ರ ಅಂತ ಪ್ರಸಂಗ, ದ್ವೇಷಗಳಿಗೆ ಮಾತ್ರ, ದ್ವೇಷವೇ ವೃದ್ಧಿಯಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಅದೇ ಜರಾಸಂಧ ನೋಡಿ, ದುರ್ಯೋಧನನ್ನು ನೋಡಿ, ಸಾಯವರಿಗೂ ಎಂದೆಂದೂ ಬದಲಾಗಲಿಲ್ಲ ಅವರು, ಕೊನೆಯ ಹಂತದವರೆಗೂ ಪ್ರತಿರೋಧವನ್ನು ಮಾಡಿಕೊಂಡೇ ಸಾಯ್ತಾರೆ. ಆದರೆ ಅಜಾಬೇಡ ಭಾಗವತಲ್ಲಿ ಕೇಳಿದ್ದೇವೆ, ಕೊನೆಯ ಗಡಿಯವರೆಗೂ ಕೆಟ್ಟ ಕೆಲಸ ಮಾಡಿದ. ಯಾವಾಗ ವಿಷ್ಣುವಿನ ಸ್ಮರಣೆ ಮಾಡ್ತಿರ್ಲಿಕ್ಕೇನೆ, ನಾರಾಯಣ ಅಂತಿರ್ಲಿಕ್ಕೇನೆ, ವಿಷ್ಣು ದೂತರು ಬಂದು ಯಮದೂತರಿಂದ ಅವನು ಬಿಡುಗಡೆ ಮಾಡ್ತಾರೋ, ಸಡನ್ನ ಚೇಂಜ್ ಆಗಿಬಿಡ್ತಾರೆ. ಓ ಎಂಥ ತಪ್ಪು ಮಾಡಿದೆ ನಾನು, ಅವನ ಹೆಸರು ಒಂದ್ಸರ್ತಿ ಹೇಳಿದ್ದಕ್ಕೆ ಇಷ್ಟು ಅನುಗ್ರಹ ಮಾಡಿದ್ದಾನಲ್ಲ, ಅಂಥವನ್ನ ಹೇಗೆ ಮರೆತೆ ನಾನು, ಯಾಕೆ ಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ಟು ತುಂಬ ಚೆಂದ ಸದ್ಗತಿ ಹೊರಟು ಬಿಡುತ್ತಾರೆ. ಆದರೆ ಹೆಸರಿಂದ ಆಗಿದ್ದ ಪ್ರಯೋಗಜನ. ಜರಾಸಂಧನ ಬಳಿಗೆ ಕೃಷ್ಣ ತಾನೇ ಹೋಗ್ತಾನೆ, ಜರಾಸಂಧ ನೋಡು ಇನ್ನೊಂದು ಚಾನ್ಸ್ ಕೊಡ್ತೇನೆ ನಿನಗೆ, 22,800 ಜನಗಳನ್ನ ನಡೆಬಲಿ ಕೊಡ್ಲಿಕ್ಕೆ ಅಂತ ಹೊರಟಿದ್ದಾನೆ ಜರಾಸಂಧ. ಎಷ್ಟು ಪಾಪಿಷ್ಟ ಇರಬೇಕು, ಅದಕ್ಕೆ ಭಗವಂತ ಕ್ರೂರಾನ್ ಅಂತ ಕರೆದಿದ್ದು. 22,800 ರಾಜರುಗಳನ್ನ ಕೊಲ್ಲೋದಕ್ಕೆ ಅಂತ ಹೊರಟಿದ್ದಾನೆ, ನೋಡು ಅವನ್ನು ಬಿಡುಗಡೆ ಮಾಡು, ನೀನು ಬಿಟ್ಟು ಬಿಡ್ತೇನೆ ಅಂತ ಹೇಳಿದ್ದಾನೆ. ಲಾಸ್ಟ್ ಚಾನ್ಸ್ ಇದು ಒಂದು. ಅವನು ಹೇಳ್ತಾನೆ ಬಿಡುಗಡೆ ಮಾಡೋದೇ ಇಲ್ಲ ಅಂತ ಹೇಳಿದ್ದಾನೆ. ಕೃಷ್ಣ ನೇರವಾಗಿ ಹೇಳಿದ್ರು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಇವು ಎಂಥ ಪಾಪಿಯವರು, ಕೃಷ್ಣ ಕೊಂದು ಹಾಕಿಬಿಡ್ತಾನೆ. ಬರೀ ಹೆಸರಿಂದ ಪರಿವರ್ತನೆ ಹೊಂದಿದ ಅಜಾಮೇಳೆಯಲ್ಲಿ, ಕೃಷ್ಣನೇ ನೇರ ಹೇಳಿದ್ರು ಕೇಳದೆ ಹೋದಂತಹ ಜರಾಸಂಧೆಯಲ್ಲಿ, ಅದೇ ದುರ್ಯೋಧನ ನೇರ ಹೇಳ್ತಾನೆ ಕೃಷ್ಣ, ಪಾಂಡವರಿಗೆ ರಾಜ್ಯ ಕೊಡು, ಸುಖವಾಗಿ ಬದುಕು, ಕೊಡದೆ ಹೋದರೆ ಸುಖದ ಕನಸನ್ನು ಕಾಣಬೇಡ ಅಂತ ಹೇಳ್ತಾನೆ. ನಡೆದಿದ್ದಾನೇ ಇಷ್ಟು ಹೇಳಿ ಮುಂದುವರಿಸ್ತಾನೆ. ತ್ರಿವಿಧಂ ನರಕಶ್ಚೇದಂ ದ್ವಾರಂ ನಾಶನ ಆತ್ಮನಃ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು, ದೇವರಿಗೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡಿಕೊಳ್ಳದೆ ಹೋದರೆ ಬರೀ ರಾಮಾಯಣ ಕೇಳಿದ್ರೆ ಏನಿಸಿಬಿಡುತ್ತೆ, ಪಾಪ ರಾಮ ಎಷ್ಟು ಕಷ್ಟಪಟ್ಟ ಸೀತೆಯನ್ನು ಹುಡುಕ್ಲಿಕ್ಕೆ, ಪಾಪ ಸಮೌ ಹನುಮಂತನಂತವನು ಸಿಕ್ಕ, ರಾಮ ಬದುಕಿದ ಕೊನೆಗೆ, ಇಲ್ಲದವ್ರು ಏನೇನಾಗ್ತಿತ್ತು ಏನು ಗತಿಯೋ, ಕಪಿಗಳು ಸಿಕ್ಕರು ಪಾಪ, ಹಾಗೂ ಸೇತುವೆಯನ್ನು ಮ್ಯಾನೇಜ್ ಮಾಡಿದರು, ಹೇಗೋ ಆಯಿತು ಕೊನೆಗೆ, ಏನೋ ರಾಮದೇವರು ಆದಿತ್ಯ ಹೃದಯವನ್ನು ಯಾರು ಹೇಳಿಕೊಟ್ರು ಪಾಪ ಅಂತೂ ರಾಮ ಬದುಕಿಬಿಟ್ಟ ಅಂತ ಹೇಳ್ಕೊಂಡ್ರೆ ತಪ್ಪೋದು. ರಾಮದೇವರು ತಮ್ಮ ಶಕ್ತಿಯನ್ನು ಉದ್ದಕ್ಕೆ ಹೇಳ್ತಾ ಹೋಗ್ತಾರೆ, ರಾಮಾಯಣ ಪ್ರಸಂಗ ಬರುತ್ತೆ, ಜ್ಞಾಪಕ ಮಾಡ್ಕೊಂಡು ರಾಮ ದೇವರು ಎಷ್ಟು ಶಕ್ತ ಅಂತ ಹೇಳೋದಕ್ಕೆ ರಾಮಾಯಣದ ಭಾಗ ಬರುತ್ತೆ. ರಾಮದೇವರು ಸಮುದ್ರ ತೀರದಲ್ಲಿ, ಈ ಲಂಕೆ ದಾಟಿಯಾಗಿದೆ ಈಗಾಗಲೇ, ಲಂಕೆ ದಾಟಿಯಾಗಿ ಒಂದು ಸಮುದ್ರದಲ್ಲಿ ಬೀಳ್ಬಿಟ್ಟಿರ್ತಾರೆ. ಆ ಹೊತ್ತಿಗೆ ರಾವಣ ತನ್ನ ಇಬ್ಬರು ಮಂತ್ರಿಗಳನ್ನು ಕಳಿಸಿಕೊಡ್ತಾನೆ, ರಾಮದೇವರ ಸೈನ್ಯ ಎಷ್ಟಿದೆ ಸ್ಟಡಿ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿಕೊಡ್ತಾರೆ. ಯುದ್ಧ ಶುರುವಾಗುತ್ತದಲ್ಲ ಇನ್ನ, ಆಗ ಶುಕಾಸಾರಣ ಅಂತ ಇಬ್ಬರು ಬರ್ತಾರೆ ರಾವಣನ ಮಂತ್ರಿಗಳು, ಅವ್ರು ಕಪಿವೇಷದಲ್ಲೇ ಬರ್ತಾರೆ, ಕಪಿ ಗುಡಿ ಬರ್ತಾ ಡ್ರೆಸ್ ಹಾಕೊಂಡು ಬರ್ತಾರೆ, ಆ ಟೈಪ್ ಕ್ಲಬ್ಗೆ ಹೋಗೋ ಗುಡಿ ಬರ ಪೂರ್ತಿ ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಬಂದಾಗ ರಾಮದೇವರ ಪ್ರವಲಕ್ಕೆ ಕಪಿಗಳ ವೇಷದಲ್ಲೇ ಬರ್ತಾರೆ. ಸುತ್ತಾರು ಹುಡುಕ್ತಾ ಇರ್ತಾರೆ ಸೈನ್ಯ ಎಷ್ಟು ದೊಡ್ಡದು ನೋಡ್ತಾ ಇರ್ತಾರೆ. ವಿಭೀಷಣ ನೋಡ್ತಾನೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ವಿಭೀಷಣನಿಗೆ, ತನ್ನ ಕಡೆಯವ್ರು ಗೊತ್ತಿತ್ತಲ್ಲ ಅವನು ಹೋಗೋ ಗೊತ್ತಿತ್ತಲ್ಲ, ಎಷ್ಟೇ ವೇಷ ಹಾಕೊಂಡ್ರು ಕೂಡ ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು ಅನ್ನೋ ಹಾಗೆ ವಿಭೀಷಣನಿಗೆ ಗೊತ್ತಾಗಿಬಿಡುತ್ತೆ. ಅವ್ರು ಹಿಡ್ಕೊಂಡು ಬರ್ತಾನೆ ರಾಮದೇವರ ಹತ್ರ, ರಾಮದೇವರೇ ಇವ್ರು ಯಾರು ಗೊತ್ತಾ ಅಂತ ತೋರಿಸ್ತಾರೆ. ರಾಮದೇವ್ ಯಾರು ಯಾರು ಅಂತ ಕೇಳ್ತಾರೆ, ಏನು ಗೊತ್ತಿಲ್ಲ ಮಾಡ್ತಾರೆ ರಾಮದೇವರು. ಇವರು ರಾವಣನ ಮಂತ್ರಿಗಳು ಕಪಿಗಳ ವೇಷದಲ್ಲಿ ಬಂದಿದ್ದಾರೆ, ನಾನು ಕಣ್ಣಿ ಬಿದ್ದರೂ ಸರಿ ಹೋಯ್ತು, ಇಲ್ಲಿವ್ರು ಏನೇನೋ ಆಗಿಬಿಡ್ತಿತ್ತು ಅಂತ ಹೇಳ್ತಾನೆ ವಿಭೀಷಣ. ಏನಾಗ್ತಿತ್ತು ಅಂತ ರಾಮದೇವರೇ ಕೇಳ್ತಾರೆ, ಎಲ್ಲ ಸೈನ್ಯದ ಗುಟ್ಟು ತಿಳ್ಕೊಂಡ್ಬಿಡ್ತಾ ಇದ್ರು, ರಾವಣನಿಗೆ ಹೇಳಿಬಿಡ್ತಾ ಇದ್ರು, ಏನೇನಾಗೋಗ್ಬಿಡ್ತಾ ಇತ್ತು ಅಂತ ಎಲ್ಲ ಹೇಳಿ, ರಾಮ ಇವನು ಸುಮ್ಮನೆ ಬಿಡಬಾರದು, ಇದ್ರ ಕತೆ ಮುಗಿಸ್ಬಿಡೋಣ ಅಂತ ಹೇಳಿದಂತ ವಿಭೀಷಣ ಹೇಳುತ್ತಾರೆ. ಆಗ ರಾಮದೇವರು ಮಾತಾಡುತ್ತಾರೆ, ಏನು ಶುಕ ಏನು ಸಾರಣ, ನನ್ನ ಸೈನ್ಯ ನೋಡಿದಿರಾ ಅಂತ ಕೇಳುತ್ತಾರೆ. ನನ್ನ ಸೈನ್ಯ ನೋಡಿದಿರಾ, ಅವರಿಗೆ ಶಾಕ್, ಅವರಿಗೆ ರಾವದೇವರು ಬೈತಾರೋ ಹೊಡಿತಾರೋ ಅಂತ ತಿಳ್ಕೊಂಡು ಚೆನ್ನಾಗಿ ನೋಡಿದ್ರ ಅಂತ ಕೇಳ್ತಾನೆ. ನೋಡ್ತಾ ನಿಲ್ತಾರೋ, ನೋಡು ಶುಕಾ ಸಾರಣರೇ, ನನ್ನ ಸೈನ್ಯ ಸರಿಯಾಗಿ ನೋಡ್ಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು.